ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರಿ, ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಸಹ ವಂದನೆಗಳು. ಮತ್ತೊಮ್ಮೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ. ಯೇಸುವಿನ ಬಗ್ಗೆ ನಿಮ್ಮಲ್ಲಿ ಮಾತನಾಡುವುದೇ ಒಂದು ಸಂತೋಷ. ಇಂದು ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಸೃಷ್ಟಿಗೆ ಮೊದಲೇ ತಂದೆಯಾದ ದೇವರು ಯೇಸು ಜನರ ಪಾಪಕ್ಕಾಗಿ ಭೂಮಿಗೆ ಬಂದು ಮರಣವನ್ನು ಅನುಭವಿಸಬೇಕೆಂದು ತೀರ್ಮಾನಿಸಿದನು. ಇದರ ಮುಖಾಂತರ ಆತನು ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವನ ಪಡೆಯಬೇಕೆಂದು ತೀರ್ಮಾನಿಸಿದನು. ಭೂಲೋಕವನ್ನು ತೀರ್ಪು ಮಾಡುವುದಕ್ಕೋಸ್ಕರ ದೇವರು ಯೇಸುವನ್ನು ಕಳುಹಿಸಲಿಲ್ಲ. ಬದಲಾಗಿ ಆತನ ಮುಖಾಂತರ ಲೋಕವು ರಕ್ಷಣೆ ಹೊಂದಬೇಕೆಂದು ಕಳುಹಿಸಿದನು. ಯೇಸು ತನ್ನ ಮರಣವನ್ನು ಮೊದಲೇ ಮುಂತಿಳಿಸಿದನು. ಆದರೆ ಆತನ ಶಿಷ್ಯರು ಅದನ್ನು ನಂಬಿರಲಿಲ್ಲ. ದೇವರನ್ನು ತನ್ನ ತಂದೆಯೆಂದು, ತಾನು ದೇವರ ಮಗನೆಂದು ಯೇಸು ಹೇಳಿಕೊಂಡಿದ್ದನು. ನಾನು ಮತ್ತು ನನ್ನ ತಂದೆಯು ಒಂದೇ ಎಂದೂ ಸಹ ಹೇಳಿದ್ದನು. ಭೂಮಿಯಲ್ಲಿ ದೇವರ ಅವತಾರವೇ ಯೇಸು. ನಾನು ಈ ಹಿಂದೆ ಹೇಳಿದ ಹಾಗೆಯೇ ಯೇಸು ಕುರುಡರನ್ನು, ಕಿವುಡರನ್ನು, ಪಾರ್ಶ್ವವಾಯು ರೋಗಿಗಳನ್ನು, ಕುಷ್ಠರೋಗಿಗಳನ್ನು, ಮೂರ್ಛೆ ರೋಗಿಗಳನ್ನು ವಾಸಿ ಮಾಡಿದ್ದಲ್ಲದೆ ಸತ್ತವರನ್ನೂ ಸಹ ಎಬ್ಬಿಸಿದನು. ಆತನು ಅಧಿಕಾರದಿಂದ ಬೋಧಿಸಿದನು. ಆದರೆ ಮತಾವಲಂಬಿಗಳು ಆತನನ್ನು ದ್ವೇಷಿಸಿದರು. ನಮ್ಮ ಆಂತರ್ಯ ಜೀವಿತವು ಪರಿಶುದ್ಧವಾಗಿರಬೇಕೆಂದು ತೋರಿಸಿಕೊಟ್ಟನು. ನಿಮ್ಮ ಹೃದಯಗಳನ್ನು ಮೊದಲೇ ಶುದ್ಧಗೊಳಿಸಿರಿ ಎಂದು ಜನರಿಗೆ ಬೋಧಿಸಿದನು. ಇದು ಆಗಿನ ಮತಾವಲಂಬಿಗಳಿಗೆ ಇಷ್ಟವಾಗಲಿಲ್ಲ. ಕಾರಣ ಅವರು ಹೊರಗೆ ಪರಿಶುದ್ಧ ಜನರಂತೆ ವರ್ತಿಸುತ್ತಾ ಇದ್ದರೂ ಆಂತರದಲ್ಲಿ ಹೊಲಸಿನಿಂದ ಕೂಡಿದವರಾಗಿದ್ದರು. ಆದುದರಿಂದ ಅವರು ಯೇಸುವನ್ನು ಕೊಲ್ಲಲು ಯತ್ನಿಸಿದರು. ಅವರು ಯೇಸುವನ್ನು ಅನೇಕ ಬಾರಿ ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಆತನ ಮರಣದ ಸಮಯ ಇನ್ನೂ ಬಂದಿರಲಿಲ್ಲ. ಯೇಸು ಭೂಲೋಕಕ್ಕೆ ಬರುವ ನೂರಾರು ವರ್ಷಗಳ ಹಿಂದೆಯೇ ಆತನ ಮರಣದ ವಿಷಯವಾಗಿ ಅನೇಕ ಪ್ರವಾದನೆಗಳಿದ್ದವು. ಆ ಪ್ರವಾದನೆಗಳು ಜಗದ್ರಷ್ಟಕನಾದ ಯೇಸು ಜನರೆಲ್ಲರ ಪಾಪ, ಬಲಹೀನತೆ ಮತ್ತು ವ್ಯಾಧಿಗಳನ್ನು ಹೊತ್ತವನಾಗಿ ಬಹು ಕ್ರೂರವಾಗಿ ಕರುಣೆಯಿಲ್ಲದೆ ಕೊಲ್ಲಲ್ಪಡುವನು ಎಂಬುದಾಗಿ ಬರೆದಿದೆ. ಆತನ ಮುಖ ಕಂಡುಹಿಡಿಯಲಾರದಷ್ಟು ಹೀನವಾಗಿ ಆತನನ್ನು ಹಿಂಸಿಸುವರು ಎಂಬುದಾಗಿಯೂ ಬರೆದಿದೆ. ಯೇಸು ತನ್ನ ಸಮಯ ಹತ್ತಿರ ಬಂತೆಂದು ಅರಿತವನಾಗಿ ತನ್ನ ಶಿಷ್ಯರನ್ನು ಕರೆದುಕೊಂಡು ಗೆತ್ಸೆಮನೆ ಎಂಬ ತೋಟಕ್ಕೆ ಹೋದನು. ಆತನು ಪ್ರಾರ್ಥನೆ ಮುಗಿಸಿದ ನಂತರ ಮತಾವಲಂಬಿಗಳು, ನಾಯಕರು ಬಂದು ಆತನನ್ನು ಹಿಡಿದರು. ಶಿಲುಬೆಯ ಆಕಾರದಲ್ಲಿದ್ದ ಮರದ ಕಂಬಕ್ಕೆ ಆತನನ್ನು ತೂಗು ಹಾಕಿ ಕೊಂದರು. ಅದಕ್ಕೆ ಮುಂಚೆ ಅನೇಕ ಬಾರಿ ಕೊರಡುಗಳಿಂದ ಆತನನ್ನು ಹೊಡೆದು ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಇಟ್ಟು ಮುಖದ ಮೇಲೆ ಉಗುಳಿದರು. ಆದರೆ ಯೇಸು ಯಾವುದಕ್ಕೂ ಸೇಡು ತೀರಿಸಿಕೊಳ್ಳಲಿಲ್ಲ. ಆದರೆ ಯೇಸು ಸ್ವತಃ ದೇವರಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಅವರೆಲ್ಲರನ್ನು ಕೊಲ್ಲಬಹುದಾಗಿತ್ತು ಪ್ರಿಯರೇ. ಆದರೆ ಮೌನವಾಗಿ ಎಲ್ಲ ಘೋರವಾದ ನೋವುಗಳನ್ನು, ಪಾಪದ ನಿಮಿತ್ತ ಬಂದ ಹಿಂಸೆ, ಅವಮಾನ, ಜನರ ವ್ಯಾಧಿ, ಬಲಹೀನತೆಗಳನ್ನು ಅನುಭವಿಸಿದನು. ಆತನನ್ನು ಕೊರಡೆಗಳಿಂದ ಹೊಡೆದ ನಂತರ ಬಹಳ ಬಲಹೀನನಾಗಿದ್ದರೂ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಒಂದು ಚಿಕ್ಕ ಗುಡ್ಡದ ಮೇಲೆ ಹೋದ ನಂತರ ಯೇಸುವಿನ ಕೈಕಾಲುಗಳಿಗೆ ಮೊಳೆ ಜಡೆದು ಶಿಲುಬೆಗೆ ಹಾಕಿದರು. ಯೇಸು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸುವುದಕ್ಕೆ ಮುನ್ನ ತನ್ನ ತಂದೆಯನ್ನು ಕುರಿತು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂದು ಹೇಳಿದನು. ಯೇಸು ಶಿಲುಬೆಯಲ್ಲಿದ್ದಾಗ ಲೋಕವೆಲ್ಲವೂ ಆತನು ಸಾಯುವ ತನಕ ಕತ್ತಲೆಯಾಗಿತ್ತು. ಯೇಸು ಗಟ್ಟಿಯಾಗಿ ಕುಗ್ಗಿ ತನ್ನ ಆತ್ಮವನ್ನು ತಂದೆಯ ಕೈಗೆ ಒಪ್ಪಿಸಿಕೊಟ್ಟನು. ಆತನ ಮರಣದಲ್ಲಿ ಪಾಲುಗಾರನಾಗಿದ್ದ ಶತಾಧಿಪತಿ ಈ ದೃಶ್ಯವನ್ನು ನೋಡಿ ಈತ ನಿಜವಾಗಲೂ ದೇವರ ಮಗನೇ ಎಂದು ಅರಿಕೆ ಮಾಡಿದನು. ಆತನ ಶಿಷ್ಯರು ಬಂದು ಪದ್ಧತಿಯ ಪ್ರಕಾರ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಶವವನ್ನು ಸಮಾಧಿಯಲ್ಲಿಟ್ಟರು. ಯೇಸು ಭೂಲೋಕದಲ್ಲಿದ್ದಾಗ ಸತ್ತು ಮೂರನೇ ದಿನದಲ್ಲಿ ಎದ್ದು ಬರುತ್ತೇನೆಂದು ಹೇಳಿದ್ದರಿಂದ ಧಾರ್ಮಿಕ ನಾಯಕರುಗಳು ಒಂದು ದೊಡ್ಡ ಕಲ್ಲನ್ನು ಯೇಸುವಿದ್ದ ಸಮಾಧಿಯ ಬಾಗಿಲಿಗೆ ಮುಚ್ಚಿ ಸರ್ಕಾರದ ಅನುಮತಿ ಪಡೆದು ಸಮಾಧಿ ಕಾಯಲು ಕಾವಲುಗಾರನ ನೇಮಿಸಿದರು. ಪ್ರಿಯರೇ, ಯೇಸು ಸತ್ತು ಮೂರನೇ ದಿನದಲ್ಲಿ ಸಾವಿನಿಂದ ಎದ್ದು ಬಂದನು. ಒಬ್ಬ ದೇವದೂತನು ಪರಲೋಕದಿಂದ ಇಳಿದು ಬಂದು ಆ ದೊಡ್ಡ ಕಲ್ಲನ್ನು ಜರುಗಿಸಿದನು. ಈ ದೇವದೂತನನ್ನು ಪರಲೋಕದಿಂದ ಇಳಿದು ಬಂದ ಅವನ ಮಹಿಮೆಯನ್ನು ಕಾಣಲಾಗದೆ ಆ ಕಾವಲುಗಾರರು ಮೂರ್ಛೆ ಹೋದವರಂತೆ ಕೆಳಗೆ ಬಿದ್ದರು. ಶಿಷ್ಯರು ಬಂದು ನೋಡಲಾಗಿ ಕಲ್ಲು ಜರುಗಿಸಲ್ಪಟ್ಟಿತ್ತು, ಆದರೆ ಜರುಗಿಸಿದವರು ಯಾರು ಎಂದು ಅರಿಯದವರಾದರು. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ದೇವದೂತರು ಕಾಣಿಸಿಕೊಂಡು ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಯೇಸು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಆಗ ಶಿಷ್ಯರಿಗೆ ಯೇಸು ಹೇಳಿದ್ದ ಮಾತು ನೆನಪಿಗೆ ಬಂತು. ಮತ್ತು ಯೇಸು ಪ್ರಯಾಣಿಸುತ್ತಾ ಇದ್ದ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡನು. ಆದರೆ ಅವರೊಂದಿಗೆ ಮಾತನಾಡುತ್ತಿರುವ ವ್ಯಕ್ತಿ ಯೇಸು ಎಂದು ಅವರಿಗೆ ಗೊತ್ತಾಗಲಿಲ್ಲ. ಅನಂತರ ಊಟದ ಸಮಯದಲ್ಲಿ ಯೇಸು ರೊಟ್ಟಿಯನ್ನು ಮುರಿದು ದೇವರಿಗೆ ಸ್ತೋತ್ರ ಮಾಡಿ ತನ್ನ ಶಿಷ್ಯರಿಗೆ ಕೊಡುವಾಗ ಅವರ ಕಣ್ಣುಗಳು ತೆರೆದವು ಮತ್ತು ಅವರು ಆತನ ಗುರುತು ಹಿಡಿದರು. ಪ್ರಿಯರೇ, ಯೇಸು ತನ್ನ ಶಿಷ್ಯರಿಗೆ 40 ದಿವಸ ಕಾಣಿಸಿಕೊಂಡು ಬೋಧಿಸಿದನು. ಆತನು ತನ್ನ ಶಿಷ್ಯರನ್ನು ಒಂದು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿ ಹಾಗೆಯೇ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಇದನ್ನು ಆತನ ಎಲ್ಲಾ ಶಿಷ್ಯರು ನೋಡಿದರು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಇಬ್ಬರು ದೇವದೂತರು ಪ್ರತ್ಯಕ್ಷವಾಗಿ ಅವರ ಪಕ್ಕದಲ್ಲಿ ಬಂದು ನಿಂತು, ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಪ್ರಿಯರೇ, ಅನೇಕ ದೊಡ್ಡ ವ್ಯಕ್ತಿಗಳು ಲೋಕದಲ್ಲಿ ಜೀವಿಸಿದರು, ಆದರೆ ಅವರೆಲ್ಲರೂ ಸತ್ತು ಸಮಾಧಿಯಲ್ಲಿಡಲ್ಪಟ್ಟಿದ್ದಾರೆ. ಆದರೆ ಯೇಸುವಿನ ಸಮಾಧಿ ಇಂದೂ ಸಹ ಖಾಲಿಯಾಗಿದೆ. ಆತನು ಸಾವಿನಿಂದ ಎಬ್ಬಿಸಲ್ಪಟ್ಟವನಾಗಿ ಮರಣವು ತನ್ನನ್ನು ಹಿಡಿದಿಡಲು ಸಾಧ್ಯವಿಲ್ಲವೆಂದೂ ಮತ್ತು ಮರಣದ ಮೇಲೆ ತನಗೊಬ್ಬನಿಗೆ ಸಂಪೂರ್ಣ ಅಧಿಕಾರ ಇದೆ ಎಂದು ನಿರೂಪಿಸಿದನು. ಯೇಸು ಹೇಳಿದ್ದು, ಹೆದರಬೇಡ್ರಿ, ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ, ಸತ್ತವನಾಗಿದ್ದೇನು, ಈಗೋ ಸದಾಕಾಲ ಜೀವಿಸುವನಾಗಿದ್ದೇನೆ, ಮತ್ತು ಮರಣದ ಹಾಗೂ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ ಎಂಬುದಾಗಿ ಹೇಳಿದ್ದಾನೆ. ಸತ್ಯವೇದ ಹೇಳುತ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಯೇಸು ಜೀವಿಸುತ್ತಿರುವುದರಿಂದ ಆತನು ನಂಬುವ ಪ್ರತಿಯೊಬ್ಬನಿಗೂ ಆತನೊಂದಿಗೆ ಸದಾ ಕಾಲ ಜೀವಿಸುವಂಥ ಸೌಭಾಗ್ಯವಿದೆ. ಇಂದು ಯೇಸು ನಿಮ್ಮ ಹೃದಯವನ್ನು ತೆರೆದು ಆತನನ್ನು ಸ್ವೀಕರಿಸುವಂತೆ ಆಹ್ವಾನ ನೀಡುತ್ತಿದ್ದಾನೆ. ಅದರ ಮುಖಾಂತರ ನೀವು ಆತನೊಂದಿಗೆ ಮಧುರವಾದ ಸ್ನೇಹದ ಜೀವಿತವನ್ನು ಜೀವಿಸಬಹುದು. ಯೇಸು ಹೇಳಿದ್ದಾನೆ, ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆಯುವುದಾದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾವು ಈ ಪ್ರಾರ್ಥನೆ ಮಾಡೋಣ. ದಯಮಾಡಿ ನನ್ನೊಂದಿಗೆ ಪ್ರಾರ್ಥಿಸಿರಿ. ಯೇಸುವೇ, ನಾನು ಪಾಪಿ ಎಂದು ಒಪ್ಪಿಕೊಂಡಿದ್ದೇನೆ, ನೀನು ನನ್ನ ಪಾಪಗಳಿಗಾಗಿ ಸತ್ಯ ಎಂದು ಬಲ್ಲೆನು. ನನ್ನ ಮೇಲಿನ ಪ್ರೀತಿಯ ನಿಮಿತ್ತ ನೀನು ಬಾಧೆಗಳನ್ನು ಅನುಭವಿಸಿ ನನ್ನನ್ನು ರಕ್ಷಿಸಿದ್ದಿ. ನನ್ನ ಜೀವಿತದ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ನಿನ್ನನ್ನು ಸ್ವೀಕರಿಸುತ್ತೇನೆ. ನೀನು ಮೂರನೆಯ ದಿನದಲ್ಲಿ ಪುನರುತ್ಥಾನ ಹೊಂದಿ ಜೀವಿಸುತ್ತಾ ಇರುವುದರಿಂದ ನಾನೂ ಸಹ ಜೀವಿಸುತ್ತೇನೆ ಎಂದು ನಂಬಿದ್ದೇನೆ. ನನಗೋಸ್ಕರ ಯಾರೂ ಮಾಡಲಾಗದ ಕಾರ್ಯವನ್ನು ನೀನು ಮಾಡಿದ್ದಕ್ಕೋಸ್ಕರ ವಂದನೆಗಳು. ಯೇಸುವೇ, ನಿನಗೆ ವಂದನೆ, ನಿನ್ನನ್ನು ಕೊಂಡಾಡುತ್ತೇನೆ. ಆಮೇನ್. ಪ್ರಿಯರೇ, ಯೇಸುವಿನ ಬಗ್ಗೆ ಹೆಚ್ಚಿನ ಮಾತು ನಿಮಗೆ ಬೇಕಾಗಿದ್ದರೆ ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಮನವಿ ಇದ್ದರೆ ದಯಮಾಡಿ ನಮಗೆ ಪತ್ರ ಬರೀರಿ ಅಥವಾ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ಜಗ್ನಾದ ಕುರಿ ಮಾರಿಯೇ ನನ್ನೇ ಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ನಾದ ಕುರಿಮಾರಿಯೇ ನನ್ನೇಸು ರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ಮೊಳೆ ಹೊಡೆದರು ಬರುಚಿಯ ತಿವಿದ ಪಾ